ಸೇವಕ. ಸೂರ್ಯನನ್ನು ನಾವಾಗಿ ನೋಡಬೇಕೆಂದರೆ ಸಾಧ್ಯವಿಲ್ಲ. ಸೂರ್ಯನನ್ನು ಈಗ ರಾತ್ರಿಯಲ್ಲಿ ನಾನು ನೋಡಬೇಕು ಎಂದು ಹೇಳಿದರೆ ಸಾಧ್ಯವಾಗದ ಒಂದು ಕೆಲಸ. ಸೂರ್ಯನು ತಾನಾಗಿಯೇ ಉದಯಿಸಿದಾಗ ನಾವು ನೋಡಬಹುದು. ಇದೇ ರೀತಿಯಲ್ಲಿ ನಾವಾಗಿ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಸಾಧ್ಯವಾಗದ ಒಂದು ಕೆಲಸ. ಭಗವಂತನು ಅನಂತ, ಅಗಣಿತ, ಅನ್ಲಿಮಿಟೆಡ್. ಲಕ್ಷ ಕೋಟಿ ಸೂರ್ಯ ಚಂದ್ರರಿಗಿಂತಲೂ ಶಕ್ತಿಯುತನು ಭಗವಂತನು. ಅವನನ್ನು ನಮ್ಮ ಶಕ್ತಿಯಿಂದ ಹೇಗೆ ನೋಡಲು ಸಾಧ್ಯ? ಶ್ರೀ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ಅವನಿಗೆ ಶರಣಾಗಬೇಕು, ಅವನಿಗೆ ಭಕ್ತಿ ಸೇವೆಯನ್ನು ಮಾಡಬೇಕು. ಆಗ ಅವನನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಅವನ ಕೃಪೆಯಿಂದ ಮಾತ್ರ ನಾವು ಅರ್ಥ ಮಾಡಿಕೊಳ್ಳಬಹುದು. ಶ್ರೀ ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನಮಾಂ ಉಪಯಾಂತಿತೆ. ಯಾರು ನನಗೆ ಸತತವಾಗಿ ಭಕ್ತಿ ಸೇವೆಯನ್ನು ಮಾಡುತ್ತಾರೋ, ಯಾವಾಗಲೂ ನನಗಾಗಿಯೇ ಜೀವಿಸುತ್ತಾರೋ ಅವರಿಗೆ ದದಾಮಿ ಬುದ್ಧಿಯೋಗಂ ತಂ, ಅವರಿಗೆ ನಾನು ನನ್ನ ಬಳಿಗೆ ಬರಲು ಬುದ್ಧಿಯನ್ನು ಕೊಡುತ್ತೇನೆ, ಜ್ಞಾನವನ್ನು ಕೊಡುತ್ತೇನೆ. ಆದ್ದರಿಂದ ನಾವು ಶ್ರೀ ಕೃಷ್ಣನ ಚರಣ ಕಮಲಗಳಿಗೆ ಭಕ್ತಿ ಸೇವೆಯನ್ನು ಮಾಡಬೇಕು. ಈಗ ಕೃಷ್ಣನಿಗೆ ಭಕ್ತಿ ಸೇವೆಯನ್ನು ಮಾಡಲು ನಾವು ಎಲ್ಲವನ್ನು ಬಿಟ್ಟು ಬಿಡಬೇಕೇ? ಎಷ್ಟೊಂದು ಜನರು ಹೇಳುತ್ತಾರೆ, ಈಗಲೇ ಇದೇನು ವಿಚಿತ್ರ, ಭಕ್ತಿ ಸೇವೆಯನ್ನು ಈ ವಯಸ್ಸಿನಲ್ಲಿ ಆಚರಿಸಬೇಕಾ? ಬೇಡವೇ ಬೇಡ, ಇನ್ನು ಸ್ವಲ್ಪ ಎಂಜಾಯ್ ಮಾಡೋಣ, ಸಂತೋಷವನ್ನು ಅನುಭವಿಸೋಣ, ನಂತರ ಭಕ್ತಿಯನ್ನು ಆಚರಿಸೋಣ. ಆದ್ದರಿಂದ ನಮ್ಮ ಶಾಸ್ತ್ರಗಳು ಹೇಳುತ್ತವೆ, ಸರಿ ಸರ್, ನಿನ್ನ ಸ್ಥಾನವನ್ನು ಬಿಡಬೇಡ, ಹೋದರೆ ಹೋಗಲಿ, ನಿನ್ನ ಸ್ಥಾನದಲ್ಲೇ ಇರು, ತೊಂದರೆ ಇಲ್ಲ, ಎಂಜಾಯ್ ಮಾಡು, ತೊಂದರೆ ಇಲ್ಲ, ಆದರೆ ಭಕ್ತಿಯನ್ನು ಆಚರಿಸು. ಸ್ಥಾನೇ ಸ್ಥಿತಾಹ ಶ್ರುತಿಗತಾಂ ತನುವಾನ್ ಮನೋಭಿರ್ ಯೇ ಪ್ರಾಯಶೋ ಜಿತ ಜಿತೋಪ್ಯಸಿ ತೈಸ್ತ್ರಿಲೋಕ್ಯಾಂ ಶ್ರುತಿಗತಾಂ. ಯಾವ ಸ್ಥಾನದಲ್ಲೇ ಇರು, ಆದರೆ ಭಗವಂತನ ಪರಿಶುದ್ಧ ಭಕ್ತರ ಬಾಯಿಯಿಂದ ಪರಮ ಪ್ರಭುವಾದ ಶ್ರೀ ಕೃಷ್ಣನ ಬಗ್ಗೆ ಕೇಳಬೇಕು. ಆಗ ಅಜಿತನು ಜಿತನಾಗುತ್ತಾನೆ. ಭಗವಂತನಿಗೆ ಅಜಿತ ಎಂದು ಮತ್ತೊಂದು ಹೆಸರುಂಟು. ಅವನಿಗೆ ಎಷ್ಟೊಂದು ಹೆಸರುಗಳಿವೆ, ಭಗವಂತನಿಗೆ ಶ್ರೀಕೃಷ್ಣನಿಗೆ ಎಷ್ಟೊಂದು ನಾಮಗಳು ಉಂಟು. ಅವನ ಚಟುವಟಿಕೆಗಳಿಗೆ ತಕ್ಕಂತೆ, ಕಾರ್ಯಗಳಿಗೆ, ಲೀಲೆಗಳಿಗೆ ತಕ್ಕಂತೆ ಅವನಿಗೆ ಅನೇಕ ನಾಮಗಳು ಉಂಟು. ಅವನ ಲೀಲೆಗಳು ವಾಸ್ತವವಾಗಿ ಅಗಣಿತ, ಲೆಕ್ಕವೇ ಇಲ್ಲ. ಹೀಗಾಗಿ ಅವನಿಗೆ ನಾಮಗಳು ಕೂಡ ಅಗಣಿತ. ಈ ಅವನ ಅಗಣಿತ ನಾಮಗಳಲ್ಲಿ ಅಜಿತ ಎಂದು ಒಂದು ಹೆಸರುಂಟು. ಅಜಿತ ಅಂದರೆ ಯಾರಿಗೂ ಅವನನ್ನು ಜಯಿಸಲು ಸಾಧ್ಯವಿಲ್ಲ, ಗೆಲ್ಲಲು ಸಾಧ್ಯವಿಲ್ಲ, ಅಜಿತ. ಆದ್ದರಿಂದ ಕೃಷ್ಣನಿಗೆ ಅಜಿತ ಎಂದು ಮತ್ತೊಂದೇ ಹೆಸರು. ಈಗ ಈ ಭಕ್ತಿ ಸೇವೆಯಿಂದ ಅವನನ್ನು ಸುಲಭವಾಗಿ ಗೆಲ್ಲಬಹುದು. ಅಜಿತನು ಗೆಲ್ಲಲಾಗದವನು ಜಿತನಾಗುತ್ತಾನೆ, ಜಿತ. ಇದು ಭಕ್ತಿ ಸೇವೆಯಲ್ಲಿರುವ ಶಕ್ತಿ. ಕೃಷ್ಣನು ಭಗವದ್ಗೀತೆಯಲ್ಲಿ ಮತ್ತೊಂದು ಕಡೆ ಹೇಳುತ್ತಾನೆ, ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಆಶ್ರಿತಾಃ ಭಜಂತ್ಯನನ್ಯೋ ಮನಸ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಹೇ ಪಾರ್ಥನೇ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವೀ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನೇ ಮೂಲನು ಅವ್ಯಯನು ಆದ ದೇವೋತ್ತಮ ಪರಮ ಪುರುಷನು ಎಂದು ಗೊತ್ತು. ಆದ್ದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ನೋಡಿ, ಹೀಗೆ ಹೇಳುತ್ತಾನೆ ಕೃಷ್ಣನು. ಭಗವಂತನ ಭಕ್ತರು ಯಾರು ಸದಾ ಅವನ ಸೇವೆಯಲ್ಲಿ ತೊಡಗಿರುತ್ತಾರೋ ಅವರು ಅವನ ದಿವ್ಯವಾದ ಆಶ್ರಯದಲ್ಲಿ ಇರುತ್ತಾರೆ, ದೈವೀ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಆದ್ದರಿಂದ ನಾವು ಅವನಿಗೆ ಸೇವೆ ಮಾಡಬೇಕು. ಸೇವೆ ಎಂದು ಹೇಳಿದಾಗ ಇಲ್ಲಿನ ಹಾಗೆ ಸೇವೆ ಎಂದು ಭಾವಿಸಬೇಡಿ. ಇಲ್ಲಿ ಸೇವೆ ಮಾಡಿದವನಿಗೂ ತೃಪ್ತಿ ಇಲ್ಲ, ಸೇವೆ ಮಾಡಿಸಿಕೊಂಡವನಿಗೂ ತೃಪ್ತಿ ಇಲ್ಲ, ಇದು ಇಲ್ಲಿನ ಪರಿಸ್ಥಿತಿ. ಆದರೆ ಶ್ರೀ ಕೃಷ್ಣನಿಗೆ ಸೇವೆ ಮಾಡಿದಾಗ ಪರಿಸ್ಥಿತಿಯು ದುಃಖಕರವಲ್ಲ, ವಿರುದ್ಧವಾಗಿ ಪರಮಾನಂದವಾದದ್ದು. ಅವನಿಗೆ ಸ್ವಲ್ಪ ಸೇವೆ ಮಾಡಿದರೂ ಸಾಕು, ಕೃಷ್ಣನಿಗೆ ನಾವು ಸ್ವಲ್ಪವೇ ಸ್ವಲ್ಪ ಸೇವೆ ಮಾಡಿದರೂ ಸಾಕು, ಅವನು ಅದನ್ನು ತುಂಬಾ ದೊಡ್ಡದಾಗಿ ಪರಿಗಣಿಸುತ್ತಾನೆ, ಲೆಕ್ಕ ಹಾಕುತ್ತಾನೆ. ಇದು ಅವನ ಕೃಪೆ. ಮತ್ತೆ ಸೇವೆ ನಾವು ಯಾರಿಗೋ ಏಕೆ ಮಾಡಬೇಕು ಎಂದು ಪ್ರಶ್ನಿಸಬಹುದು. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಇಡೀ ಪ್ರಪಂಚದಲ್ಲಿ ನಾನು ಸೇವೆ ಮಾಡುತ್ತಿಲ್ಲ ಎಂದು ಯಾರಾದರೂ ಒಬ್ಬರು ಹೇಳಲಿ ನೋಡೋಣ. ನೀವೇ ಯೋಚಿಸಿ ನೋಡಿ, ನಾವೆಲ್ಲ ಖಂಡಿತವಾಗಿಯೂ ಯಾರಿಗಾದರೂ ಸೇವೆಯನ್ನು ಮಾಡುತ್ತಲೇ ಇದ್ದೇವೆ. ಯಾರಿಗಾದರೂ ಸರಿ, ನಾವು ಸೇವೆ ಮಾಡುತ್ತಲೇ ಇದ್ದೇವೆ. ಬೇಕೆಂದರೆ ಪ್ರಭುಪಾದರು ಹೇಳುತ್ತಾರೆ, ಬೇಕೆಂದರೆ ನೀವು ಆಚೆ ಹೋಗಿ ಕೇಳಿ ನೋಡಿ, ಎಲ್ಲರನ್ನು ಬೇಕೆಂದರೆ ನೋಡಿ, ಸೇವೆ ಮಾಡದೇ ಇರುವ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ಕಂಡುಹಿಡಿಯರಿ ನೋಡೋಣ. ಒಂದಲ್ಲ ಒಂದು ರೀತಿಯಲ್ಲಿ ಸೇವೆಯನ್ನು ಮಾಡುತ್ತಲೇ ಇದ್ದೇವೆ. ಮನೆಗೆ, ಮಕ್ಕಳಿಗೆ, ದೇಶಕ್ಕೆ, ಯಾರಿಗಾದರೂ ಸರಿ, ಸೇವೆಯನ್ನು ಮಾಡುತ್ತಲೇ ಇದ್ದೇವೆ. ನಾವು ಯಾರೂ ಇಲ್ಲವೇ, ಇಂದಿನ ಜನರು ಒಂದು ನಾಯಿಗೆ ಆದರೂ ಸರಿ ಸೇವೆಯನ್ನು ಮಾಡುತ್ತಾರೆ. ಅಂತಿಮ ಪಕ್ಷವಾಗಿ ಯಾರಾದರೂ ನಿಮಗೆ ನಾಯಿಗೆ ಕೂಡ ಸೇವೆ ಮಾಡುವವರು ಸಿಕ್ಕಿಲ್ಲವೇ, ಅವನ ಇಂದ್ರಿಯಗಳಿಗೆ ಅಂತೂ ಖಂಡಿತವಾಗಿ ಸೇವೆ ಮಾಡುತ್ತಲೇ ಇರುತ್ತಾನೆ. ಇದು ವಾಸ್ತವತೆ. ಈ ರೀತಿಯಲ್ಲಿ ನಾವು ಸೇವೆ ಮಾಡುತ್ತಲೇ ಇದ್ದೇವೆ. ಯಾರಿಗಾದರೂ ನಾವು ಸೇವೆ ಮಾಡುತ್ತಲೇ ಇದ್ದೇವೆ. ಹೀಗಿದ್ದಲ್ಲಿ ನಾವು ಏಕೆ ಭಗವಂತನಿಗೆ ಈಗ ಸೇವೆ ಮಾಡಬಾರದು? ಇಲ್ಲಿ ಈ ಪ್ರಪಂಚದಲ್ಲಿ ಯಾರಿಗೆ ನಾವು ಸೇವೆ ಮಾಡಿದರೂ ಸಂತೋಷವಿಲ್ಲ ಎಂದು ತಿಳಿದುಕೊಂಡೆವು. ಈಗ ಭಗವಂತನ ಉತ್ತಮ ಸೇವಕರಾಗಬೇಕಾದರೆ ನಾವು ಅವನ ದಾಸರಿಗೆ, ಭಕ್ತರಿಗೆ ಸೇವಕರಾಗಬೇಕು. ಇದು ಕೂಡ ಅಷ್ಟೇ. ಅವರ ದಾಸರಾಗುವುದೆಂದರೆ ಮನೆಯ ಮಠವನ್ನು ಬಿಡುವುದೆಂದು ಅರ್ಥವಲ್ಲ. ಇದನ್ನು ಕೂಡ ನಮಗೆ ಶ್ರೀಲ ಪ್ರಭುಪಾದರು ಈ ಕಲಿಯುಗದ ಜನರಿಗೆ ಹೊಂದುವಂತಹ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ. ಬೆಸ್ಟ್ ಫಾರ್ಮುಲಾ ಅದೇನದು? ಅವರ ಆಜ್ಞೆಗಳನ್ನು ಪಾಲಿಸಿದರೆ ಸಾಕು, ಅವರ ವಾಣಿಯನ್ನು ಮಾತುಗಳನ್ನು ಆಚರಿಸಿದರೆ ಸಾಕು, ಅವರು ಹೇಳಿದ ನಿಯಮಗಳನ್ನು ಆಚರಿಸಿದರೆ ಸಾಕು, ಆಗ ನಾವು ಅವರಿಗೆ ಸೇವೆ ಮಾಡಿದಂತೆಯೇ ಆಗುತ್ತದೆ ಎಂದು ಶ್ರೀಲ ಪ್ರಭುಪಾದರು ಹೇಳುತ್ತಾರೆ. ಗುರುಗಳ ಮಾತುಗಳನ್ನು ಆಚರಿಸಿದರೆ ಅವರಿಗೆ ಸೇವೆ ಮಾಡಿದಂತೆಯೇ ಆಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ, ಹಾಗೂ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ. ಆದ್ದರಿಂದ ಅವರ ದಾಸರಾಗಬೇಕೆಂದರೆ ನಾವು ಅವರು ಹೇಳಿರುವುದನ್ನು ಮಾಡಬೇಕು ಅಷ್ಟೇ. ಶ್ರೀಲ ಪ್ರಭುಪಾದರು ನಮಗೆ ತುಂಬಾ ಸುಲಭವಾದ ನಿಯಮಗಳನ್ನು ಕೊಟ್ಟಿದ್ದಾರೆ, ಆಚರಿಸಲು ಹೇಳಿದ್ದಾರೆ. ಜೂಜು ಆಡಬಾರದು, ಮತ್ತು ಪದಾರ್ಥಗಳನ್ನು ಸ್ವೀಕರಿಸಬಾರದು, ಅಧರ್ಮವಾಗಿ ಕಾಮಿಸಬಾರದು, ಹಾಗೂ ಮಾಂಸವನ್ನು ಭಕ್ಷಿಸಬಾರದು, ಮತ್ತೆ ಪ್ರತಿದಿನವೂ 16 ಮಾಲೆಗಳ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಜಪಮಾಲೆಯಲ್ಲಿ ಮಾಡುವುದು. ಇಷ್ಟೇ ನಿಯಮಗಳು. ನಮ್ಮ ಮನೆಯನ್ನು ಬಿಡಬೇಕಾಗಿಲ್ಲ, ಸ್ಥಾನವನ್ನು ಬಿಡಬೇಕಾಗಿಲ್ಲ, ಅವರು ಹೇಳಿದ್ದನ್ನು ಆಚರಿಸಿದರೆ ಸಾಕು. ಶ್ರೀಲ ಪ್ರಭುಪಾದರು ಭಗವಂತನ ಪರಮ ಭಕ್ತರು. ಅವರ ಭಕ್ತಿಯ ತೀವ್ರತೆಯನ್ನು ಅವರ ಸಾಧನೆಗಳಿಂದ ಯಾವ ಬುದ್ಧಿವಂತನಾದರೂ ತಿಳಿದುಕೊಳ್ಳಬಹುದು. ಈ ಕಲಿಯುಗದಲ್ಲಿ ಮೋಸದ ಸ್ವಾಮಿಗಳ ಯುಗದಲ್ಲಿ, ಕಳ್ಳ ಅವತಾರಿಗಳ ಯುಗದಲ್ಲಿ, ಕುಲಗೆಟ್ಟೋಗಿರುವ ಈ ಕಲಿಯುಗದಲ್ಲಿ ನಮಗೆ ಶ್ರೀಲ ಪ್ರಭುಪಾದರ ಆಶ್ರಯವನ್ನು ಸಿಕ್ಕಿದೆ ಅಂದರೆ ನಾವು ತುಂಬಾ ತುಂಬಾ ಅದೃಷ್ಟವಂತರೆಂದು ತಿಳಿದುಕೊಳ್ಳಬೇಕು. ಇಂತಹ ಒಬ್ಬರು ಪರಮ ಭಕ್ತರಿಗೆ, ಶ್ರೀಲ ಪ್ರಭುಪಾದರಿಗೆ ದಾಸರಾಗುವುದೆಂದರೆ ಒಂದು ಸಾಧಾರಣವಾದ ವಿಷಯವಲ್ಲ. ಶ್ರೀಲ ಪ್ರಭುಪಾದರಿಗೆ ನಾವು ಶಿಷ್ಯರಾಗುವುದು ಒಂದು ಸಹಜವಾದ ವಿಷಯವಲ್ಲ, ಒಂದು ಮಹತ್ತಾದ ವಿಷಯ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಈಗ ಅವರಿಗೆ ದಾಸರಾಗುವುದು ತುಂಬಾ ಸುಲಭ, ಅವರಿಗೆ ನಾವು ಶಿಷ್ಯರಾಗಬೇಕೆಂದರೆ ತುಂಬಾ ಸುಲಭವಾದ ಮಾರ್ಗ. ಅವರು ಶ್ರೀಲ ಪ್ರಭುಪಾದರು ಈಗ ಭೌತಿಕವಾಗಿ ಇಲ್ಲ. 1977 ಈ ಭೌತಿಕ ಪ್ರಪಂಚವನ್ನು ಬಿಟ್ಟರು. ಆದರೆ ಅವರು ಹೇಳಿದಂತೆ ಅವರು ಅವರ ವಾಣಿಯ ರೂಪದಲ್ಲಿ ಇರುತ್ತಾರೆ. ಅವರ ಪುಸ್ತಕಗಳನ್ನು, ಮಾತುಗಳನ್ನು ಯಾರು ಮುಟ್ಟುತ್ತಾರೋ ಅವರು ಶ್ರೀ ಕೃಷ್ಣನ ಪರಮ ಭಕ್ತರಾಗಿ ಬಿಡುತ್ತಾರೆ. ಇದು ಅವರ ಅಸ್ತಿತ್ವದ ರುಜು, ಅವರು ಇದ್ದಾರೆ ಎಂಬುದಕ್ಕೆ ಒಂದು ಆಧಾರ, ಪ್ರೂಫ್. ಈಗ ನಾವು ಅವರ ಶಿಷ್ಯರಾಗಬೇಕೆಂದರೆ ತುಂಬಾ ಸುಲಭವಾದ ಮಾರ್ಗ ಏನದು? ಅವರು ಹೇಳಿದ ನಿಯಮಗಳನ್ನು ಆಚರಿಸುವುದು ಅಷ್ಟೇ, ನಾವು ಅವರ ಶಿಷ್ಯರಾಗಿ ಬಿಡುತ್ತೇವೆ. ಇದು ಶ್ರೀಲ ಪ್ರಭುಪಾದರು ನಮಗೆ ಅನುಗ್ರಹಿಸಿದ ಕೃಪೆ, ಅವರ ಕರುಣೆ. ಆದ್ದರಿಂದ ನಾವು ಅವರಿಗೆ ಇವರಿಗೆ ಸೇವಕರಾಗುವುದನ್ನು ಬಿಟ್ಟು ಶ್ರೀಲ ಪ್ರಭುಪಾದರಿಗೆ ಸೇವಕರಾಗಬೇಕು. ಆಗ ನಾವು ಶ್ರೀ ಕೃಷ್ಣನಿಗೆ ಸೇವಕರಾಗುತ್ತೇವೆ. ಅಲ್ಪ ಜನರಿಗೆ ಸೇವೆಗಳನ್ನು ಮಾಡುವುದರಿಂದ ಪಾರಾಗುತ್ತೇವೆ. ನಾವು ಕೃಷ್ಣನಿಗೆ ಸೇವಕರಾದಾಗ ಅವನ ಲೋಕಕ್ಕೆ, ವೈಕುಂಠ ಲೋಕಗಳಿಗೆ, ಗೋಲೋಕ ವೃಂದಾವನಕ್ಕೆ ಹೋಗುತ್ತೇವೆ. ಶ್ರೀ ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು, ಮಾಮೇವೇಷ್ಯಸೆ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿಮೆ. ನನ್ನ ಭಕ್ತನಾಗಿ ಯಾವಾಗಲೂ ನನ್ನನ್ನೇ ಸ್ಮರಿಸುತ್ತಾ, ನನ್ನನ್ನೇ ಪೂಜಿಸುತ್ತಾ, ನನಗಾಗಿ ಎಲ್ಲವನ್ನು ಅರ್ಪಿಸುತ್ತಾ ನನ್ನ ಸೇವಕನಾಗುತ್ತಾನೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುತ್ತಾನೆ. ಮಾಂ ಏವೈಷ್ಯಸಿ ಸತ್ಯಂತೆ ಪ್ರತಿದಾನೇ ಪ್ರಿಯೋಸಿಮೆ. ನೋಡಿ, ಸತ್ಯಂತೆ ಮಾಂ ಏವೈಷ್ಯಸಿ ಸತ್ಯಂತೆ, ವಿದೌಟ್ ಫೇಲ್ ಸತ್ಯವಾಗಿ ನನ್ನ ಬಳಿ ಬರುತ್ತಾನೆ. ನೋಡಿ, ಈ ರೀತಿಯಲ್ಲಿ ಪ್ರಮಾಣವನ್ನು ಮಾಡುತ್ತಿದ್ದಾನೆ ಶ್ರೀಕೃಷ್ಣನು. ತನ್ನ ಸೇವಕರನ್ನು, ಭಕ್ತರನ್ನು ತಾನು ಕರೆದುಕೊಂಡು ಸುಖವಾಗಿ ತನ್ನ ಲೋಕದಲ್ಲಿ ಇರಿಸಿಕೊಳ್ಳುತ್ತೇನೆ ಎಂದು ಪ್ರಮಾಣವನ್ನು ಮಾಡುತ್ತಿದ್ದಾನೆ ಭಕ್ತವತ್ಸಲನು. ಆದ್ದರಿಂದ ನಾವು ಅವನ ಸೇವಕರಾಗಬೇಕು, ಮಾಯೆಯ ಸೇವಕರಲ್ಲ. ಹರೇ ಕೃಷ್ಣ.